ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 10/1/2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ನಿಮಗೆ ಜ್ಞಾನ ಮತ್ತು ಯೋಗ ಅನ್ನುವ ಪೌಷ್ಟಿಕ ಆಹಾರವನ್ನು ತಿನ್ನಿಸಿ ನಿಮಗೆ ಬಹಳ ಚೆನ್ನಾಗಿ ಪಾಲನೆಯನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ನೀವು ಸದಾ ಹರ್ಷಿತ ಮುಖಿಗಳಾಗಿರಬೇಕು ಮತ್ತು ಶ್ರೀಮತದಂತೆ ಎಲ್ಲರಿಗೂ ಪಾಲನೆಯನ್ನು ನೀಡಬೇಕು. ಇಂದಿನ ಪ್ರಶ್ನೆಯಾಗಿದೆ, ಈ ಸಂಗಮ ಯುಗದಲ್ಲಿ ನಿಮ್ಮ ಬಳಿ ಬಹಳಷ್ಟು ಬೆಲೆ ಬಾಳುವಂತಹ ಯಾವ ವಸ್ತು ಇದೆ? ಆ ವಸ್ತುವನ್ನು ನೀವು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು, ಅಂದರೆ ಆ ವಸ್ತುವಿನ ಸಂಭಾಲನೆಯನ್ನು ಬಹಳಷ್ಟು ಮಾಡಬೇಕು. ಉತ್ತರ, ಈ ಸರ್ವೋತ್ತಮ ಬ್ರಾಹ್ಮಣ ಕುಲದಲ್ಲಿ ನಿಮ್ಮ ಈ ಜೀವನ ಬಹಳಷ್ಟು ಅಮೂಲ್ಯವಾಗಿದೆ. ಆದ್ದರಿಂದ ನಿಮ್ಮ ಈ ಶರೀರವನ್ನು ನೀವು ಅವಶ್ಯವಾಗಿ ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ, ಈ ಶರೀರ ಒಂದು ಮಣ್ಣಿನ ಗೊಂಬೆಯಾಗಿದೆ. ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಈ ಶರೀರ ಸಮಾಪ್ತಿಯಾಗಬಹುದು ಎಂದು ತಿಳಿದುಕೊಳ್ಳಬೇಡಿ. ಈ ಶರೀರದಲ್ಲೇ ನಾವು ಜೀವಂತವಾಗಿ ಇರಬೇಕು, ಅಂದರೆ ಈ ಶರೀರದಲ್ಲೇ ಸಂಗಮ ಯುಗದ ಅಂತ್ಯದವರೆಗೂ ನಾವು ಬದುಕಬೇಕು. ಯಾವುದಾದರೂ ಕಾಯಿಲೆ ಬಂದರೆ ಈ ಶರೀರದಿಂದ ಸಾಕಾಗಿ ಬಿಡಬಾರದು. ಅಂದರೆ ಕಾಯಿಲೆ ಬಂದಾಗ ಈ ಶರೀರ ಸಾಕಾಗಿದೆ, ನಾನು ಈ ಶರೀರವನ್ನು ತ್ಯಾಗ ಮಾಡಿ ಬಿಡಬೇಕು ಎಂದು ವಿಚಾರವನ್ನು ಮಾಡಬಾರದು. ಯಾರು ಶರೀರದಿಂದ ಸಾಕಾಗಿದ್ದಾರೋ, ಯಾರಿಗೆ ಶರೀರ ಕಿರಿಕಿರಿ ಎಂದು ಅನುಭವ ಆಗುತ್ತಿದೆಯೋ ಅಂತವರಿಗೆ ನೀವು ತಿಳಿಸಬೇಕು. ನೀವು ಶಿವತಂದೆಯನ್ನು ನೆನಪು ಮಾಡಿ. ಎಷ್ಟು ಜಾಸ್ತಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಪಾಪ ನಾಶ ಆಗುತ್ತದೆ. ನಾವೀಗ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡಬೇಕು. ಈಶ್ವರನ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಾವೀಗ ಬದುಕಿರಬೇಕು. ಅಂದರೆ ಈಶ್ವರನ ಸೇವೆಯನ್ನು ಮಾಡಲು ನಾವು ಜೀವಂತವಾಗಿ ಇರಬೇಕು. ಶಿವತಂದೆಯನ್ನು ನಾವು ನೆನಪು ಮಾಡುತ್ತಿರಬೇಕು. ಓಂ ಶಾಂತಿ. ಜ್ಞಾನದ ಮೂರನೇ ನೇತ್ರವನ್ನು ನೀಡುವಂತಹ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಜ್ಞಾನದ ಮೂರನೇ ನೇತ್ರವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮಗೆ ನೀಡಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ. ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ, ಈ ಹಳೆಯ ಜಗತ್ತು ಪರಿವರ್ತನೆ ಆಗುತ್ತದೆ. ಪಾಪ ಮನುಷ್ಯರಿಗೆ ಈ ಮಾತಿನ ಬಗ್ಗೆ ಗೊತ್ತಿಲ್ಲ. ಈ ಜಗತ್ತನ್ನು ಪರಿವರ್ತನೆ ಮಾಡುವಂತವರು ಯಾರಾಗಿದ್ದಾರೆ ಅನ್ನುವುದು ಪಾಪ ಮನುಷ್ಯರಿಗೆ ಗೊತ್ತಿಲ್ಲ, ಮತ್ತು ಈ ಜಗತ್ತು ಹೇಗೆ ಪರಿವರ್ತನೆ ಆಗುತ್ತದೆ ಅನ್ನುವುದು ಕೂಡ ಮನುಷ್ಯರಿಗೆ ಗೊತ್ತಿಲ್ಲ. ಏಕೆಂದರೆ ಅವರಿಗೆ ಜ್ಞಾನದ ಮೂರನೇ ನೇತ್ರ ಇಲ್ಲ. ಈಗ ಮಕ್ಕಳಾದ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ. ಆ ಜ್ಞಾನದ ಮೂರನೇ ನೇತ್ರದ ಮೂಲಕ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಇದು ಜ್ಞಾನದ ಸೈಕ್ರೀನ್ ಆಗಿದೆ. ಸೈಕ್ರೀನ್ನ ಒಂದು ಹನಿ ಕೂಡ ಎಷ್ಟೊಂದು ಮಧುರವಾಗಿರುತ್ತದೆ. ಜ್ಞಾನದ ಒಂದೇ ಒಂದು ಶಬ್ದ ಮನ್ ಮನಾಭವ ಆಗಿದೆ. ಮನ್ ಮನಾಭವ ಅನ್ನುವಂಥದ್ದು ಜ್ಞಾನದ ಒಂದೇ ಒಂದು ಶಬ್ದ ಆಗಿದೆ. ಮನ್ ಮನಾಭವ ಅನ್ನುವ ಜ್ಞಾನದ ಒಂದು ಶಬ್ದ ಎಷ್ಟೊಂದು ಮಧುರ ಆಗಿದೆ. ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಪರಮಾತ್ಮ ತಂದೆ ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ನೀಡುವುದಕ್ಕೋಸ್ಕರ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಎಲ್ಲರೂ ಹೇಳುತ್ತಾರೆ ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ ಎಂದು. ಯಾರು ಸದಾ ಹರ್ಷಿತ ಚಿತ್ತರಾಗಿ ಇರುತ್ತಾರೋ, ಅಂದರೆ ಯಾರು ಸದಾ ಖುಷಿಯಲ್ಲಿ ಇರುತ್ತಾರೋ, ಅವರಿಗೋಸ್ಕರ ಖುಷಿ ಅನ್ನುವುದೇ ಒಂದು ಪೌಷ್ಟಿಕ ಆಹಾರ ಆಗಿದೆ. 21 ಜನ್ಮಕ್ಕೋಸ್ಕರ ಖುಷಿಯಲ್ಲಿ ಇರಲು ಇದು ಬಹಳ ಶಕ್ತಿಶಾಲಿಯಾದಂತಹ ಪೌಷ್ಟಿಕ ಆಹಾರ ಆಗಿದೆ. ಈ ಪೌಷ್ಟಿಕ ಆಹಾರವನ್ನು ನೀವು ಸದಾ ಒಬ್ಬರು ಇನ್ನೊಬ್ಬರಿಗೆ ತಿನ್ನಿಸುತ್ತಿರಬೇಕು. ಖುಷಿ ಅನ್ನುವ ಪೌಷ್ಟಿಕ ಆಹಾರವನ್ನು ಒಬ್ಬರು ಇನ್ನೊಬ್ಬರಿಗೆ ತಿನ್ನಿಸಬೇಕು. ಖುಷಿ ಅನ್ನುವ ಪೌಷ್ಟಿಕ ಆಹಾರವನ್ನು ಒಬ್ಬರು ಇನ್ನೊಬ್ಬರಿಗೆ ತಿನ್ನಿಸುವುದೇ ಒಬ್ಬರು ಇನ್ನೊಬ್ಬರಿಗೆ ಬಹಳ ಚೆನ್ನಾಗಿ ಪಾಲನೆಯನ್ನು ನೀಡುವುದಾಗಿದೆ. ಮನುಷ್ಯರು ಮನುಷ್ಯರಿಗೆ ಎಂದು ಖುಷಿ ಅನ್ನುವ ಆಹಾರವನ್ನು ತಿನ್ನಿಸಿ ಪಾಲನೆಯನ್ನು ನೀಡಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನೀವು ಶ್ರೀಮತದಂತೆ ನಡೆದು ಎಲ್ಲರಿಗೂ ಆತ್ಮಿಕ ಪಾಲನೆಯನ್ನು ನೀಡುತ್ತೀರಾ. ಸತ್ಯ ಸತ್ಯವಾದ ಖುಷಿಯ ಸಮಾಚಾರ ಅಂದರೆ ಯಾರಿಗಾದರೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದಾಗಿದೆ. ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದೇ ಸತ್ಯವಾಗಿಯೂ ಖುಷಿಯ ಸಮಾಚಾರವನ್ನು ತಿಳಿಸುವುದಾಗಿದೆ. ಮಧುರ ಮಕ್ಕಳಿಗೆ ಗೊತ್ತಿದೆ, ಬೇಹದ್ದಿನ ತಂದೆಯ ಮೂಲಕ ನಮಗೆ ಜೀವನ್ ಮುಕ್ತಿಯ ಉಡುಗೊರೆ ಪ್ರಾಪ್ತಿಯಾಗುತ್ತದೆ. ಸತ್ಯುಗದಲ್ಲಿ ಭಾರತ ದೇಶ ಜೀವನ್ ಮುಕ್ತ ದೇಶ ಆಗಿತ್ತು. ಸತ್ಯುಗದಲ್ಲಿ ಭಾರತ ದೇಶ ಪಾವನ ದೇಶ ಆಗಿತ್ತು. ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಶ್ರೇಷ್ಠವಾದಂತಹ ಪೌಷ್ಟಿಕ ಆಹಾರವನ್ನು ನೀಡುತ್ತಾರೆ. ಆದ್ದರಿಂದ ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕು ಅಂದರೆ ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಗಾಯನ ಇದೆ. ಈ ಜ್ಞಾನ ಮತ್ತು ಯೋಗ ಅನ್ನುವಂಥದ್ದು ಎಷ್ಟೊಂದು ಫಸ್ಟ್ ಕ್ಲಾಸ್ ಆದಂತಹ ಅದ್ಭುತವಾದ ಪೌಷ್ಟಿಕ ಆಹಾರ ಆಗಿದೆ. ಮತ್ತು ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಜ್ಞಾನ ಮತ್ತು ಯೋಗ ಅನ್ನುವಂತಹ ಅದ್ಭುತವಾದ ಪೌಷ್ಟಿಕ ಆಹಾರ ಕೇವಲ ಒಬ್ಬ ಆತ್ಮಿಕ ಸರ್ಜನ್ ಆದಂತಹ ಪರಮಾತ್ಮ ತಂದೆಯ ಬಳಿ ಇದೆ. ಬೇರೆ ಯಾರಿಗೂ ಕೂಡ ಜ್ಞಾನ ಮತ್ತು ಯೋಗ ಅನ್ನುವಂತಹ ಪೌಷ್ಟಿಕ ಆಹಾರದ ಬಗ್ಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನಿಮಗೋಸ್ಕರ ಅಂಗೈಯಲ್ಲೇ ಸ್ವರ್ಗವನ್ನು ಉಡುಗೊರೆಯಾಗಿ ತೆಗೆದುಕೊಂಡು ಬಂದಿದ್ದೇನೆ ಎಂದು. ಮುಕ್ತಿ ಮತ್ತು ಜೀವನ್ ಮುಕ್ತಿ ಅನ್ನುವ ಈ ಉಡುಗೊರೆ ಕೇವಲ ನನ್ನ ಬಳಿ ಇರುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಕಲ್ಪ ಕಲ್ಪದಲ್ಲೂ ನಾನು ಬಂದು ನಿಮಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಅನ್ನುವ ಉಡುಗೊರೆಯನ್ನು ನೀಡುತ್ತೇನೆ. ಪುನಃ ರಾವಣ ಈ ಉಡುಗೊರೆಯನ್ನು ನಿಮ್ಮಿಂದ ಕಿತ್ತುಕೊಳ್ಳುತ್ತಾನೆ ಅಂದ ಮೇಲೆ ಈಗ ಮಕ್ಕಳಿಗೆ ಎಷ್ಟೊಂದು ಅಪಾರ ಖುಷಿಯ ನಶೆ ಏರಿರಬೇಕು. ನಿಮಗೆ ಗೊತ್ತಿದೆ, ಒಬ್ಬ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ನಮಗೆ ಟೀಚರ್ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಸತ್ಯ ಸತ್ಯ ಸದ್ಗುರು ಆಗಿದ್ದಾರೆ. ಆ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೇ ಕರೆದುಕೊಂಡು ಹೋಗುತ್ತಾರೆ. ಅತೀ ಪ್ರೀತಿಯ ಪರಮಾತ್ಮ ತಂದೆಯ ಮೂಲಕ ನಮಗೆ ವಿಶ್ವದ ರಾಜ್ಯಭಾಗ್ಯ ಸಿಗುತ್ತದೆ. ಪರಮಾತ್ಮ ತಂದೆಯ ಮೂಲಕ ವಿಶ್ವದ ರಾಜ್ಯಭಾಗ್ಯ ಸಿಗುತ್ತದೆ ಅಂದ ಮೇಲೆ ಇದೇನು ಕಡಿಮೆ ಮಾತಲ್ಲ. ಮಕ್ಕಳು ಸದಾ ಹರ್ಷಿತರಾಗಿ ಇರಬೇಕು. ಈಶ್ವರೀಯ ವಿದ್ಯಾರ್ಥಿ ಜೀವನ ಬಹಳ ಒಳ್ಳೆಯ ಜೀವನ ಆಗಿದೆ. ಗಾಡ್ಲಿ ಸ್ಟೂಡೆಂಟ್ ಲೈಫ್ ಇಸ್ ದಿ ಬೆಸ್ಟ್ ಲೈಫ್ ಎಂದು ಕರೆಯಲಾಗುತ್ತದೆ. ವಿದ್ಯಾರ್ಥಿ ಜೀವನ ಬಹಳ ಒಳ್ಳೆಯ ಜೀವನ ಅನ್ನುವುದು ಈ ಸಮಯದ ಗಾಯನ ಆಗಿದೆ. ಪುನಃ ಹೊಸ ಜಗತ್ತಿನಲ್ಲಿ ನೀವು ಸದಾ ಖುಷಿಯನ್ನು ಆಚರಣೆ ಮಾಡುತ್ತೀರಾ, ಅಂದರೆ ಹೊಸ ಜಗತ್ತಿನಲ್ಲಿ ಸದಾ ಖುಷಿಯಲ್ಲಿ ಇರುತ್ತೀರಾ. ಸತ್ಯ ಸತ್ಯವಾದ ಖುಷಿಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಮನುಷ್ಯರಿಗೆ ಸತ್ಯಯುಗದ ಜ್ಞಾನ ಇಲ್ಲ. ಅಂದ ಮೇಲೆ ಜನ ಈ ಕಲಿಯುಗದಲ್ಲೇ ಖುಷಿಯನ್ನು ಆಚರಣೆ ಮಾಡುತ್ತಿರುತ್ತಾರೆ. ಆದರೆ ಈ ಹಳೆಯ ತಮೋ ಪ್ರಧಾನ ಜಗತ್ತಿನಲ್ಲಿ ಖುಷಿ ಎಲ್ಲಿಂದ ಬರಲು ಸಾಧ್ಯ? ಈ ಕಲಿಯುಗದಲ್ಲಿ ಎಲ್ಲರೂ ಅಯ್ಯೋ ಅಯ್ಯೋ ಎಂದು ಕೂಗುತ್ತಿರುತ್ತಾರೆ. ಈ ಕಲಿಯುಗ ಎಷ್ಟೊಂದು ದುಃಖದ ಜಗತ್ತಾಗಿದೆ. ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಎಷ್ಟೊಂದು ಸಹಜ ಮಾರ್ಗವನ್ನು ತೋರಿಸುತ್ತಾರೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನೀವು ಕಮಲ ಪುಷ್ಪದ ಸಮಾನ ಆಗಿರಬೇಕು. ಉದ್ಯೋಗ ವ್ಯವಹಾರ ಮುಂತಾದದ್ದನ್ನು ಮಾಡುತ್ತಿದ್ದರೂ ಕೂಡ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುತ್ತಿರಬೇಕು. ಹೇಗೆ ಜಗತ್ತಿನಲ್ಲಿ ಪ್ರಿಯತಮ ಮತ್ತು ಪ್ರಿಯತಮಿಯರು ಇರುತ್ತಾರೆ, ಅವರು ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಿರುತ್ತಾರೆ. ಲೌಕಿಕ ಜಗತ್ತಿನ ಪ್ರಿಯತಮ ಪ್ರಿಯತಮೆಯರು ಒಬ್ಬರು ಇನ್ನೊಬ್ಬರಿಗೆ ಪ್ರೇಮಿಗಳಾಗಿರುತ್ತಾರೆ. ಪ್ರಿಯತಮೆಗೆ ಪ್ರಿಯತಮ ಪ್ರೇಮಿಯಾದರೆ ಪ್ರಿಯತಮನಿಗೆ ಪ್ರಿಯತಮೆ ಪ್ರೇಮಿಯಾಗಿರುತ್ತಾರೆ. ಇಲ್ಲಿ ಅಂತಹ ಮಾತಿಲ್ಲ. ಇಲ್ಲಿ ಎಲ್ಲರಿಗೂ ಒಬ್ಬ ಪರಮಾತ್ಮ ತಂದೆ ಪ್ರಿಯತಮ ಆಗಿದ್ದಾರೆ. ಆ ಒಬ್ಬ ಪ್ರಿಯತಮನಿಗೆ ನೀವೆಲ್ಲರೂ ಅನೇಕ ಜನ್ಮದಿಂದ ಪ್ರಿಯತಮೆಯರಾಗಿದ್ದೀರಾ. ಪರಮಾತ್ಮ ತಂದೆ ಎಂದೂ ಕೂಡ ನಮ್ಮ ಪ್ರಿಯತಮೆ ಆಗುವುದಿಲ್ಲ. ಪರಮಾತ್ಮ ತಂದೆ ಎಂದೂ ನಮ್ಮ ಪ್ರೇಮಿ ಆಗುವುದಿಲ್ಲ. ಆ ಪ್ರಿಯತಮ ಬರಬೇಕು ಎಂದು ನೀವೆಲ್ಲರೂ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ. ಯಾವಾಗ ದುಃಖ ಜಾಸ್ತಿ ಆಗುತ್ತದೆಯೋ ಆಗ ಎಲ್ಲರೂ ಪರಮಾತ್ಮ ತಂದೆಯನ್ನು ಜಾಸ್ತಿ ಸ್ಮರಣೆ ಮಾಡುತ್ತಾರೆ. ಆದ್ದರಿಂದ ದುಃಖದ ಸಮಯದಲ್ಲಿ ಎಲ್ಲರೂ ಸ್ಮರಣೆಯನ್ನು ಮಾಡುತ್ತಾರೆ, ಸುಖ ಇದ್ದಾಗ ಯಾರೂ ಸ್ಮರಣೆಯನ್ನು ಮಾಡುವುದಿಲ್ಲ ಎಂದು ಪರಮಾತ್ಮ ತಂದೆಯ ಬಗ್ಗೆ ಗಾಯನವನ್ನು ಮಾಡುತ್ತಾರೆ. ಈ ಸಮಯದಲ್ಲಿ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ದಿನ ಪ್ರತಿದಿನ ಕಳೆದಂತೆ ಮಾಯೆ ಕೂಡ ಸರ್ವಶಕ್ತಿವಂತ ಆಗುತ್ತದೆ. ಅಂದರೆ ಮಾಯೆ ತಮೋ ಪ್ರಧಾನ ಆಗುತ್ತಾ ಹೋಗುತ್ತದೆ. ಆದ್ದರಿಂದ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಆತ್ಮ ಅಭಿಮಾನಿಗಳಾಗಿ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಜೊತೆ ಜೊತೆಗೆ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ನೀವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗುತ್ತಿದ್ದೀರಾ. ನೀವು ತಂದೆಯನ್ನು ನೆನಪು ಮಾಡಿದರೆ, ದೈವೀ ಗುಣವನ್ನು ಧಾರಣೆ ಮಾಡಿಕೊಂಡರೆ ನೀವು ಲಕ್ಷ್ಮೀ ನಾರಾಯಣರ ಸಮಾನ ಆಗುತ್ತೀರಾ. ಈ ಶಿಕ್ಷಣದಲ್ಲಿ ಪರಮಾತ್ಮ ತಂದೆಯ ನೆನಪೇ ಮುಖ್ಯ ಆಗಿದೆ. ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ಸ್ನೇಹದಿಂದ ನೆನಪು ಮಾಡಬೇಕು. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ನಾನು ಬಂದಿದ್ದೇನೆ. ಆದ್ದರಿಂದ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ನಿಮ್ಮ ಅನೇಕ ಜನ್ಮದ ಪಾಪ ನಾಶ ಆಗುತ್ತದೆ. ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಬಹಳಷ್ಟು ಪತಿತರಾಗಿದ್ದೀರಾ. ಆದ್ದರಿಂದ ಈಗ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ನೀವು ಪಾವನಾಗಿ ಪಾವನ ಜಗತ್ತಿಗೆ ಮಾಲೀಕರಾಗುತ್ತೀರಾ. ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ನಾವು ಅವಶ್ಯವಾಗಿ ಪಾವನ ಆಗಬೇಕು. ಪರಮಾತ್ಮ ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಅವಶ್ಯವಾಗಿ ಸತ್ಯಯುಗದಲ್ಲಿ ಪಾವನ ಜಗತ್ತು ಇತ್ತು. ಅಂದ ಮೇಲೆ ಪಾವನ ಜಗತ್ತಿನಲ್ಲಿ ಎಲ್ಲರೂ ಸುಖಿಗಳಾಗಿದ್ದರು. ಈಗ ಪರಮಾತ್ಮ ತಂದೆ ಪುನಃ ತಿಳಿಸುತ್ತಾರೆ, ಮಕ್ಕಳೇ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತಾ ಇರಿ. ಈಗ ಇದು ಸಂಗಮ ಯುಗ ಆಗಿದೆ. ಅಂಬಿಗ ಆದಂತಹ ಪರಮಾತ್ಮ ತಂದೆ ನಿಮ್ಮನ್ನು ಈ ದಡದಿಂದ ಆ ದಡಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನೌಕೆ ಕೇವಲ ಒಂದಷ್ಟೇ ಇಲ್ಲ, ಇಡೀ ಜಗತ್ತೇ ಒಂದು ಬಹಳ ದೊಡ್ಡ ಹಡಗಾಗಿದೆ. ಪರಮಾತ್ಮ ತಂದೆ ಇಷ್ಟು ದೊಡ್ಡ ಹಡಗನ್ನು ಪಾರು ಮಾಡುತ್ತಾರೆ. ಮಧುರ ಮಕ್ಕಳಾದ ನೀವು ಈಗ ಎಷ್ಟೊಂದು ಖುಷಿಯಲ್ಲಿ ಇರಬೇಕು. ಈಗ ನಿಮಗೆ ಬಹಳಷ್ಟು ಖುಷಿಯಾಗಬೇಕು. ನಿಮಗೋಸ್ಕರ ಸದಾ ಖುಷಿಯೇ ಖುಷಿ ಇದೆ. ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ವಾಹ, ಪರಮಾತ್ಮ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವ ಶಬ್ದವನ್ನು ಎಂದಾದರೂ ಕೇಳಿದ್ದೀರಾ? ಅಥವಾ ಇಂತಹ ಶಿಕ್ಷಣವನ್ನು ಎಲ್ಲಾದರೂ ನೀವು ಕಲಿತಿದ್ದೀರೇನು? ಭಗವಾನ್ ವಾಚಾಗಿದೆ, ಆತ್ಮಿಕ ಮಕ್ಕಳಾದ ನಿಮಗೆ ನಾನು ರಾಜ್ಯೋಗವನ್ನು ಕಲಿಸುತ್ತಿದ್ದೇನೆ. ಅಂದ ಮೇಲೆ ನೀವು ಸಂಪೂರ್ಣ ರಾಜ್ಯೋಗವನ್ನು ಕಲಿಯಬೇಕು ಮತ್ತು ಪರಮಾತ್ಮ ತಂದೆ ನೀಡುತ್ತಿರುವಂತಹ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಈಗ ನೀವು ಸಂಪೂರ್ಣವಾಗಿ ಶಿಕ್ಷಣವನ್ನು ಕಲಿಯಬೇಕು. ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಮಕ್ಕಳು ಸದಾ ನಂಬರ್ ವಾರ್ ಆಗಿರುತ್ತಾರೆ. ಅಂದ ಮೇಲೆ ನೀವೀಗ ಸ್ವಯಂವನ್ನು ನೋಡಿಕೊಳ್ಳಿ. ನಾನು ಉತ್ತಮ ಆತ್ಮನಾಗಿದ್ದೇನೋ, ಮಧ್ಯಮ ಆತ್ಮನಾಗಿದ್ದೇನೋ ಅಥವಾ ಕನಿಷ್ಠ ಆತ್ಮನಾಗಿದ್ದೇನೋ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಸ್ವಯಂವನ್ನು ನೋಡಿಕೊಳ್ಳಿ. ನಾನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಯೋಗ್ಯನಾಗಿದ್ದೇನಾ ಎಂದು ನಿಮ್ಮನ್ನು ನೀವು ನೋಡಿಕೊಳ್ಳಿ. ನಾನು ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದೇನಾ ಎಂದು ಸ್ವಯಂವನ್ನು ನೋಡಿಕೊಳ್ಳಿ. ಏಕೆಂದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಸೇವಾದಾರಿಗಳಾಗಿ ಒಬ್ಬ ತಂದೆಯನ್ನೇ ಅನುಕರಣೆ ಮಾಡಿ. ನಿಮ್ಮ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಾನೀಗ ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳ ಸೇವೆಯನ್ನು ಮಾಡುತ್ತಾರೆ. ಸೇವೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಈ ಬ್ರಹ್ಮನ ರಥವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ. ಕೆಲವೊಮ್ಮೆ ಪರಮಾತ್ಮ ತಂದೆಯ ರಥ ಆದಂತಹ ಬ್ರಹ್ಮ ತಂದೆಯ ಶರೀರಕ್ಕೆ ಕಾಯಿಲೆ ಬರುತ್ತದೆ. ಕಾಯಿಲೆ ಬಂದಾಗ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಕುಳಿತು ಮುರುಳಿಯನ್ನು ಬರೆಯುತ್ತಾರೆ. ಬ್ರಹ್ಮ ತಂದೆಗೆ ಕಾಯಿಲೆ ಬಂದಾಗ ಪರಮಾತ್ಮ ತಂದೆ ಬ್ರಹ್ಮನ ಮುಖದ ಮೂಲಕ ಜ್ಞಾನವನ್ನು ಹೇಳಲು ಸಾಧ್ಯ ಆಗುವುದಿಲ್ಲ. ಅಂತಹ ಸಮಯದಲ್ಲಿ ನಾನು ಬ್ರಹ್ಮನ ಮೂಲಕ ಮುರುಳಿಯನ್ನು ಬರೆಯುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಏಕೆಂದರೆ ಮಕ್ಕಳಾದ ನಿಮಗೋಸ್ಕರ ಒಂದು ಮುರುಳಿ ಕೂಡ ಮಿಸ್ ಆಗಬಾರದು. ನಾನು ನಿಮ್ಮ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೇನೆ ತಾನೆ ಎಂದು ತಂದೆ ಕೇಳುತ್ತಾರೆ. ಇದು ಆತ್ಮಿಕ ಸೇವೆಯಾಗಿದೆ. ಅಂದ ಮೇಲೆ ಮಕ್ಕಳಾದ ನೀವೂ ಕೂಡ ಪರಮಾತ್ಮ ತಂದೆಯ ಸೇವೆಯಲ್ಲಿ ತೊಡಗಿಬಿಡಬೇಕು. ನಾವೆಲ್ಲರೂ ಪರಮಾತ್ಮ ತಂದೆಯ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೇವೆ. ಅಂದರೆ ನಾವೆಲ್ಲರೂ ಗಾಡ್ ಫಾದರ್ನ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೇವೆ. ಯಾರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೋ ಮತ್ತು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅಂತವರಿಗೆ ಮಹಾವೀರರು ಎಂದು ಕರೆಯಲಾಗುತ್ತದೆ. ನೋಡಿ, ಯಾರು ಮಹಾವೀರರಾಗಿದ್ದಾರೆ, ಯಾರು ಪರಮಾತ್ಮ ತಂದೆಯ ಆದೇಶದಂತೆ ನಡೆಯುತ್ತಿದ್ದಾರೆ ಎಂದು ನೀವೇ ನೋಡಿ. ಪರಮಾತ್ಮ ತಂದೆಯ ಆಜ್ಞೆ ಆಗಿದೆ, ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಅನ್ಯರನ್ನು ಸೋದರ ಆತ್ಮರ ದೃಷ್ಟಿಯಿಂದ ನೋಡಿ. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಸೋದರರನ್ನೇ ನೋಡಿ. ಈ ಶರೀರವನ್ನು ಮರೆತು ಬಿಡಿ. ಪರಮಾತ್ಮ ತಂದೆ ಎಂದೂ ಶರೀರವನ್ನು ನೋಡುವುದಿಲ್ಲ. ನಾನು ಆತ್ಮವನ್ನೇ ನೋಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಇನ್ನು ಆತ್ಮ ಶರೀರ ಇಲ್ಲದೆ ಮಾತನಾಡಲು ಸಾಧ್ಯ ಇಲ್ಲ ಅನ್ನುವ ಜ್ಞಾನ ಅಂತೂ ಗೊತ್ತಿದೆ. ನಾನೀಗ ಈ ಬ್ರಹ್ಮನ ತನುವಿನಲ್ಲಿ ಬಂದಿದ್ದೇನೆ. ಈ ಬ್ರಹ್ಮನ ಶರೀರವನ್ನು ನಾನು ಲೋನಾಗಿ ತೆಗೆದುಕೊಂಡಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಶರೀರದ ಜೊತೆಗೆ ಆತ್ಮ ಶಿಕ್ಷಣವನ್ನು ಕಲಿಯಲು ಸಾಧ್ಯ. ಶರೀರದಲ್ಲಿ ಇದ್ದಾಗ ಮಾತ್ರ ಆತ್ಮ ಶಿಕ್ಷಣವನ್ನು ಕಲಿಯಲು ಸಾಧ್ಯ. ಪರಮಾತ್ಮ ತಂದೆ ಈ ಬ್ರಹ್ಮನ ಭ್ರುಕುಟಿಯಲ್ಲಿ ಕುಳಿತಿದ್ದಾರೆ. ಈ ಬ್ರಹ್ಮನ ಭ್ರುಕುಟಿ ಅಂದರೆ ಅಕಾಲ ಸಿಂಹಾಸನ ಆಗಿದೆ. ಆತ್ಮ ಅಕಾಲ ಮೂರ್ತಿಯಾಗಿದೆ. ಆತ್ಮ ಎಂದೂ ಸೈಜ್ನಲ್ಲಿ ಸಣ್ಣದು ಅಥವಾ ದೊಡ್ಡದು ಆಗುವುದಿಲ್ಲ. ಶರೀರ ಸೈಜ್ನಲ್ಲಿ ಸಣ್ಣದು ದೊಡ್ಡದು ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಲ್ಲರ ಆತ್ಮ ಭ್ರುಕುಟಿ ಅನ್ನುವ ಸಿಂಹಾಸನದಲ್ಲೇ ಕುಳಿತಿದೆ. ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೋ ಎಲ್ಲರೂ ಶರೀರದ ಭ್ರುಕುಟಿ ಅನ್ನುವ ಸಿಂಹಾಸನದಲ್ಲೇ ಕುಳಿತಿದ್ದಾರೆ. ಎಲ್ಲರ ಶರೀರ ಭಿನ್ನ ಭಿನ್ನ ಪ್ರಕಾರದ್ದಾಗಿರುತ್ತದೆ. ಕೆಲವರಿಗೆ ಪುರುಷರ ಅಕಾಲ ಸಿಂಹಾಸನ ಸಿಕ್ಕಿದೆ, ಕೆಲವರು ಪುರುಷರ ಅಕಾಲ ಸಿಂಹಾಸನದಲ್ಲಿ ಕುಳಿತಿದ್ದಾರೆ, ಕೆಲವರು ಸ್ತ್ರೀ ಅನ್ನುವ ಶರೀರದ ಅಕಾಲ ಸಿಂಹಾಸನದಲ್ಲಿ ಕುಳಿತಿದ್ದಾರೆ, ಇನ್ನು ಕೆಲವರು ಮಕ್ಕಳ ಶರೀರದ ಅಕಾಲ ಸಿಂಹಾಸನದಲ್ಲಿ ಕುಳಿತಿದ್ದಾರೆ. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಆತ್ಮಿಕ ಡ್ರಿಲ್ ಅನ್ನು ಕಲಿಸುತ್ತಾರೆ. ಯಾವಾಗ ನೀವು ಅನ್ಯರ ಜೊತೆಗೆ ಮಾತನಾಡುತ್ತೀರೋ ಆಗ ಮೊದಲು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮನಾದ ನಾನು ನನ್ನ ಇಂತಹ ಸೋದರ ಆತ್ಮನ ಜೊತೆಗೆ ಮಾತನಾಡುತ್ತಿದ್ದೇನೆ ಎಂದು ತಿಳಿದುಕೊಂಡು ಅನ್ಯರ ಜೊತೆಗೆ ಮಾತನಾಡಿ. ಪರಮಾತ್ಮ ತಂದೆಯ ಸಂದೇಶವನ್ನು ನಾನೀಗ ಇಂತಹ ಸೋದರ ಆತ್ಮನಿಗೆ ನೀಡುತ್ತಿದ್ದೇನೆ. ಶಿವತಂದೆಯನ್ನು ನೆನಪು ಮಾಡಿ ಅನ್ನುವ ಸಂದೇಶವನ್ನು ಇವರಿಗೆ ನೀಡುತ್ತಿದ್ದೇನೆ ಅನ್ನುವ ಸ್ಮೃತಿ ಇರಲಿ. ತಂದೆಯ ನೆನಪಿನ ಮೂಲಕ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ. ಚಿನ್ನದಲ್ಲಿ ಯಾವಾಗ ಕಲ್ಮಶ ಸೇರಿಕೊಳ್ಳುತ್ತದೆಯೋ ಆಗ ಚಿನ್ನದ ಬೆಲೆ ಕಡಿಮೆ ಆಗುತ್ತದೆ. ಆತ್ಮರಾದ ನಿಮ್ಮಲ್ಲೂ ಕೂಡ ವಿಕಾರದ ಕಲ್ಮಶ ಸೇರಿಕೊಂಡಿರುವ ಕಾರಣ ನೀವು ಬೆಲೆಯಿಲ್ಲದಂತಹ ಆತ್ಮರಾಗಿದ್ದೀರಾ. ಈಗ ಪುನಃ ನೀವು ಪಾವನರಾಗಬೇಕು. ಆತ್ಮರಾದ ನೀವು ಈಗ ಜ್ಞಾನದ ಮೂರನೇ ನೇತ್ರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಈಗ ಆತ್ಮರಾದ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ಈ ನೇತ್ರದ ಮೂಲಕ ನೀವು ನಿಮ್ಮ ಸೋದರರನ್ನು ನೋಡಿ. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಸೋದರ ಆತ್ಮರನ್ನು ನೋಡಿದಾಗ ಕರ್ಮೇಂದ್ರಿಯ ಚಂಚಲ ಆಗುವುದಿಲ್ಲ. ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು, ವಿಶ್ವಕ್ಕೆ ಮಾಲೀಕರಾಗಬೇಕು ಅಂದ ಮೇಲೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಸೋದರ ಆತ್ಮರನ್ನು ನೋಡುವಂತಹ ಪರಿಶ್ರಮವನ್ನು ಪಡಬೇಕು. ಎಲ್ಲರೂ ನನ್ನ ಸೋದರ ಆತ್ಮರಾಗಿದ್ದಾರೆ ಎಂದು ತಿಳಿದುಕೊಂಡು ಸೋದರ ಆತ್ಮರಿಗೆ ಜ್ಞಾನವನ್ನು ನೀಡಿ. ಎಲ್ಲರೂ ನನ್ನ ಸೋದರ ಆತ್ಮರು ಎಂದು ತಿಳಿದುಕೊಂಡು ಜ್ಞಾನವನ್ನು ನೀಡಿದರೆ ಎಲ್ಲರೂ ನನ್ನ ಸೋದರರು ಅನ್ನುವ ಅಭ್ಯಾಸ ಪಕ್ಕಾ ಆಗಿ ಬಿಡುತ್ತದೆ. ಸತ್ಯ ಸತ್ಯವಾಗಿಯೂ ನೀವೇ ಸೋದರ ಆತ್ಮರಾಗಿದ್ದೀರಾ. ಪರಮಾತ್ಮ ತಂದೆ ಮೇಲಿನಿಂದ ಈ ಸೃಷ್ಟಿಗೆ ಬಂದಿದ್ದಾರೆ. ಆತ್ಮರಾದ ನೀವು ಕೂಡ ಮೇಲಿನಿಂದ ಈ ಸೃಷ್ಟಿಗೆ ಬಂದಿದ್ದೀರಾ. ಪರಮಾತ್ಮ ತಂದೆ ಮಕ್ಕಳ ಸಹಿತ ಸೇವೆಯನ್ನು ಮಾಡುತ್ತಿದ್ದಾರೆ, ಅಂದರೆ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಸೇವೆಯನ್ನು ಮಾಡುತ್ತಿದ್ದಾರೆ. ಸೇವೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಧೈರ್ಯವನ್ನು ನೀಡುತ್ತಾರೆ. ಸೇವೆಯನ್ನು ಮಾಡುವಂತಹ ಸಾಹಸವನ್ನು ತಂದೆ ಮಕ್ಕಳಲ್ಲಿ ತುಂಬುತ್ತಾರೆ. ಸಾಹಸ ಮಕ್ಕಳದ್ದು, ಸಹಯೋಗ ಪರಮಾತ್ಮ ತಂದೆಯದ್ದು. ಮಕ್ಕಳಾದ ನೀವು ಸಾಹಸವನ್ನು ಮಾಡಿದಾಗ ಪರಮಾತ್ಮ ತಂದೆ ಸಹಯೋಗವನ್ನು ನೀಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು, ಅಂದರೆ ಸಾಹಸವುಳ್ಳವರಾಗಿ ತಂದೆಯ ಸೇವೆಯನ್ನು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಆತ್ಮನಾದ ನಾನು ನನ್ನ ಸೋದರ ಆತ್ಮನಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು. ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ. ಈ ಜ್ಞಾನಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ. ಆತ್ಮಿಕ ತಂದೆಯ ಮೂಲಕ ಈ ಜ್ಞಾನ ನಮಗೆ ಪ್ರಾಪ್ತಿಯಾಗುತ್ತದೆ. ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ಮಕ್ಕಳಾದ ನಮಗೆ ಈ ಜ್ಞಾನವನ್ನು ನೀಡುತ್ತಾರೆ. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಾರೆ. ಆತ್ಮರಾದ ನೀವು ಅಶರೀರಿಯಾಗಿ ಈ ಜಗತ್ತಿಗೆ ಬಂದಿದ್ದೀರಿ. ಇಲ್ಲಿಗೆ ಬಂದ ನಂತರ ನೀವು ಶರೀರವನ್ನು ಧಾರಣೆ ಮಾಡಿಕೊಂಡು 84 ಜನ್ಮದ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ. ನೀವೀಗ ಪುನಃ ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಎಲ್ಲರೂ ನನ್ನ ಸೋದರ ಆತ್ಮರು ಅನ್ನುವ ದೃಷ್ಟಿಯಿಂದ ಅನ್ಯರನ್ನು ನೋಡಬೇಕು. ಎಲ್ಲರೂ ನನ್ನ ಸೋದರ ಆತ್ಮರು ಅನ್ನುವ ದೃಷ್ಟಿಯಿಂದ ಅನ್ಯರನ್ನು ನೋಡುವುದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಕು. ನೀವೀಗ ಸ್ವಯಂಗೋಸ್ಕರ ಸ್ವಯಂ ಪರಿಶ್ರಮವನ್ನು ಪಡಬೇಕು. ಅನ್ಯರು ಏನನ್ನಾದರೂ ಮಾಡಲಿ, ಅನ್ಯರು ಹೇಗಾದರೂ ಇರಲಿ, ನಮಗೇನಾಗುತ್ತದೆ? ಚಾರಿಟಿ ಬಿಗಿನ್ಸ್ ಎಟ್ ಹೋಮ್, ಅಂದರೆ ಮನೆಯೇ ಮೊದಲ ಪಾಠಶಾಲೆ. ಅಂದರೆ ಮೊದಲು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ನಿಮ್ಮ ಸೋದರ ಆತ್ಮರಿಗೆ ಜ್ಞಾನವನ್ನು ತಿಳಿಸಿ. ಆಗ ಜ್ಞಾನದ ಬಾಣ ಚೆನ್ನಾಗಿ ನಾಟುತ್ತದೆ. ಜ್ಞಾನದ ಬಾಣದಲ್ಲಿ ಹರಿತವನ್ನು ತುಂಬಿಕೊಳ್ಳಬೇಕು. ನೀವು ಪರಿಶ್ರಮವನ್ನು ಪಟ್ಟಾಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಈ ಜ್ಞಾನ ಮಾರ್ಗದಲ್ಲಿ ನೀವು ಸ್ವಲ್ಪ ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಯಾವಾಗ ಯಾರಾದರೂ ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡುತ್ತಾರೋ ಆಗ ನೀವು ಸುಮ್ಮನೆ ಇರಬೇಕು. ನೀವು ಸುಮ್ಮನೆ ಇದ್ದರೆ ಅನ್ಯರು ಏನನ್ನು ಮಾಡಲು ಸಾಧ್ಯ? ಎರಡೂ ಕೈ ಸೇರಿದಾಗ ಚಪ್ಪಾಳೆಯನ್ನು ತಟ್ಟಲು ಸಾಧ್ಯ. ಅನ್ಯರು ಕ್ರೋಧಕ್ಕೆ ವಶಾಗಿ ಮಾತನಾಡಿದಾಗ, ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡಿದಾಗ, ನೀವು ಅವರಿಗೆ ಪ್ರತಿಕ್ರಿಯೆಯನ್ನು ನೀಡಿದರೆ ಅಲ್ಲಿ ಚಪ್ಪಾಳೆ ತಟ್ಟಲಾಗುತ್ತದೆ. ಅಂದರೆ ಒಂದು ಮುಖದ ಮೂಲಕ ಒಬ್ಬರು ಚಪ್ಪಾಳೆಯನ್ನು ತಟ್ಟಿದಾಗ ಇನ್ನೊಬ್ಬರು ಸುಮ್ಮನೆ ಇದ್ದರೆ ಅವರೂ ಕೂಡ ಸುಮ್ಮನೆ ಆಗಿಬಿಡುತ್ತಾರೆ. ಅನ್ಯರು ಅಲ್ಲಸಲ್ಲದ ಮಾತನ್ನು ಮಾತನಾಡಿದಾಗ ನೀವು ಸುಮ್ಮನೆ ಇದ್ದರೆ ಅನ್ಯರೂ ಕೂಡ ಸುಮ್ಮನಾಗುತ್ತಾರೆ. ಚಪ್ಪಾಳೆಯನ್ನು ತಟ್ಟುವುದನ್ನು ನೋಡಿ, ನೀವು ಚಪ್ಪಾಳೆಯನ್ನು ತಟ್ಟಿದರೆ ಶಬ್ದ ಜಾಸ್ತಿಯಾಗುತ್ತದೆ. ಅಂದರೆ ಅನ್ಯರು ಮುಖದ ಮೂಲಕ ಚಪ್ಪಾಳೆಯನ್ನು ತಟ್ಟಿದರೆ, ಕ್ರೋಧವನ್ನು ಮಾಡಿದರೆ, ಅವರನ್ನು ನೋಡಿ ನೀವು ಕ್ರೋಧಕ್ಕೆ ವಶಾಗಿ ಮುಖದ ಮೂಲಕ ಚಪ್ಪಾಳೆಯನ್ನು ತಟ್ಟಿದರೆ ಶಬ್ದ ಜಾಸ್ತಿಯಾಗುತ್ತದೆ. ಈಗ ಮಕ್ಕಳಾದ ನೀವು ಒಬ್ಬರು ಇನ್ನೊಬ್ಬರ ಕಲ್ಯಾಣವನ್ನು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಸದಾ ಖುಷಿಯಲ್ಲಿರಬೇಕು ಎಂದು ನೀವು ಬಯಸಿದರೆ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ನೀವು ಎಲ್ಲರನ್ನೂ ಕೂಡ ಆತ್ಮರು ಅನ್ನುವ ದೃಷ್ಟಿಯಿಂದ ನೋಡಿ. ಅಂದರೆ ಎಲ್ಲರೂ ನನ್ನ ಸೋದರರಾಗಿದ್ದಾರೆ ಎಂದು ಸೋದರತ್ವದ ದೃಷ್ಟಿಯಿಂದ ಅನ್ಯರನ್ನು ನೋಡಿ. ಈಗ ಮಕ್ಕಳಾದ ನೀವು ಆತ್ಮಿಕ ಯಾತ್ರೆಯಲ್ಲಿ ಸ್ಥಿತಾಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಆತ್ಮಿಕ ಯಾತ್ರೆಯಲ್ಲಿ ಸ್ಥಿತ ಆದರೆ ನಿಮಗೇ ಲಾಭ ಆಗುತ್ತದೆ. ಇದು ನಿಮ್ಮ ಲಾಭದ ಮಾತಾಗಿದೆ. ಪರಮಾತ್ಮ ತಂದೆ ನೀಡಿರುವ ಶಿಕ್ಷಣವನ್ನು ನಿಮ್ಮ ಸೋದರ ಆತ್ಮರಿಗೆ ನೀಡಬೇಕು. ಆತ್ಮರಾದ ನಿಮಗೆ ನಾನು ಜ್ಞಾನವನ್ನು ನೀಡುತ್ತಿದ್ದೇನೆ, ನಾನು ಆತ್ಮವನ್ನೇ ನೋಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮನುಷ್ಯರು ಮನುಷ್ಯರ ಜೊತೆಗೆ ಮಾತನಾಡುತ್ತಾರೆ. ಮನುಷ್ಯರು ಮನುಷ್ಯರ ಜೊತೆಗೆ ಮಾತನಾಡುವಾಗ ಮುಖವನ್ನೇ ನೋಡುತ್ತಾರೆ. ನೀವು ಆತ್ಮದ ಜೊತೆಗೆ ಮಾತನಾಡುತ್ತೀರಾ? ಅಂದ ಮೇಲೆ ನೀವು ಆತ್ಮವನ್ನೇ ನೋಡಬೇಕು. ಬಲೆ ಶರೀರದ ಮೂಲಕ ನೀವು ಜ್ಞಾನವನ್ನು ನೀಡುತ್ತೀರಾ? ಆದರೆ ಈ ಜ್ಞಾನ ಮಾರ್ಗದಲ್ಲಿ ಶರೀರದ ಅಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಆತ್ಮರಾದ ನೀವೀಗ ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಎಂದು. ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಎಂದು ಆತ್ಮರಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಆತ್ಮವನ್ನೇ ನೋಡುತ್ತೇನೆ. ಆತ್ಮ ಹೇಳುತ್ತದೆ, ನಾನು ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇನೆ ಎಂದು. ನೀವೀಗ ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಇದಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಆತ್ಮಿಕ ಜ್ಞಾನವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಎಂದು ಕರೆಯಲಾಗುತ್ತದೆ. ಆತ್ಮರಾದ ನೀವು ಆತ್ಮರ ಜೊತೆಗೆ ಆತ್ಮಿಕ ಜ್ಞಾನವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದನ್ನು ಮಾಡುತ್ತೀರಾ. ಆತ್ಮದಲ್ಲೇ ಜ್ಞಾನ ಇದೆ, ಆತ್ಮಕ್ಕೆ ಜ್ಞಾನವನ್ನು ನೀಡಬೇಕು. ಜ್ಞಾನ ಅನ್ನುವ ಖಡ್ಗದಲ್ಲಿ ಹರಿತ ಇರಬೇಕು. ಜ್ಞಾನ ಅನ್ನುವ ಖಡ್ಗದಲ್ಲಿ ಇಲ್ಲಿ ಹರಿತ ತುಂಬುತ್ತಿದೆ. ಯಾವಾಗ ಜ್ಞಾನ ಅನ್ನುವ ಖಡ್ಗದಲ್ಲಿ ಹರಿತ ಜಾಸ್ತಿಯಾಗುತ್ತದೆಯೋ ಆಗ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸಿದರೆ ಅವರಿಗೆ ತಕ್ಷಣ ಜ್ಞಾನದ ಬಾಣ ನಾಟುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಅಭ್ಯಾಸವನ್ನು ಮಾಡಿ ನೋಡಿ, ನಂತರ ನಿಮ್ಮ ಜ್ಞಾನದ ಬಾಣ ಅನ್ಯರಿಗೆ ನಾಟುತ್ತದೆ. ನೀವೀಗ ಇಂತಹ ಹೊಸ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಆಗ ಶರೀರದ ಅಭಿಮಾನ ಸಮಾಪ್ತಿಯಾಗಿ ಬಿಡುತ್ತದೆ. ಆತ್ಮ ಎಂದು ತಿಳಿದುಕೊಳ್ಳುವ ಅಭ್ಯಾಸವನ್ನು ಮಾಡಿಕೊಂಡರೆ, ಆತ್ಮವನ್ನೇ ನೋಡುವ ಅಭ್ಯಾಸವನ್ನು ಮಾಡಿಕೊಂಡರೆ ಮಾಯೆಯ ಬಿರುಗಾಳಿ ಕಡಿಮೆ ಬರುತ್ತದೆ. ಆಗ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಸಂಕಲ್ಪ ಬರುವುದಿಲ್ಲ. ಆಗ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗುವುದಿಲ್ಲ. ಆತ್ಮನಾದ ನಾನು 84 ಜನ್ಮದ ಚಕ್ರದಲ್ಲಿ ಬಂದಿದ್ದೇನೆ. ಈಗ ನಾಟಕ ಪೂರ್ಣ ಆಗಿದೆ. ನಾನೀಗ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ನೆನಪಿನ ಮೂಲಕ ತಮೋ ಪ್ರಧಾನರಿಂದ ನಾವು ಸತೋ ಪ್ರಧಾನರಾಗಿ ಸತೋ ಪ್ರಧಾನ ಜಗತ್ತಿಗೆ ಮಾಲೀಕರಾಗುತ್ತೇವೆ. ಇದು ಎಷ್ಟೊಂದು ಸಹಜ ಮಾತಾಗಿದೆ. ಪರಮಾತ್ಮ ತಂದೆಗೆ ಗೊತ್ತಿದೆ. ಮಕ್ಕಳಿಗೆ ಜ್ಞಾನದ ಶಿಕ್ಷಣವನ್ನು ನೀಡುವುದೇ ನನ್ನ ಪಾತ್ರ ಆಗಿದೆ. ಜ್ಞಾನವನ್ನು ನೀಡುವುದೇನು ಹೊಸ ಮಾತಲ್ಲ. ಇದ್ಯಾವುದೂ ಹೊಸ ಮಾತಲ್ಲ. ಪ್ರತಿ 5,000 ವರ್ಷದ ನಂತರ ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ. ನಾನು ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತಾಗಿದ್ದೇನೆ. ಮಕ್ಕಳಿಗೆ ನಾನು ಕುಳಿತು ಜ್ಞಾನವನ್ನು ತಿಳಿಸುತ್ತೇನೆ. ಮಧುರ ಮಕ್ಕಳೇ, ಈ ಆತ್ಮಿಕ ಯಾತ್ರೆಯಲ್ಲಿ ಸದಾ ಸ್ಥಿತಾಗಿ ಆತ್ಮಿಕ ಯಾತ್ರೆಯಲ್ಲಿ ಸ್ಥಿತ ಆದರೆ ಅಂತಮತಿ ಸೋಗತಿಯಾಗುತ್ತದೆ. ಅಂದರೆ ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ನಿಮಗೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ. ಇದು ಅಂತಿಮ ಸಮಯ ಆಗಿದೆ. ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ಆಗ ನಿಮಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ಫೌಂಡೇಶನ್ ಶಕ್ತಿಶಾಲಿಯಾಗುತ್ತದೆ. ಆತ್ಮ ಅಭಿಮಾನಿಯಾಗುವಂತಹ ಶಿಕ್ಷಣವನ್ನು ಮಕ್ಕಳಾದ ನಿಮಗೆ ತಂದೆ ಒಮ್ಮೆ ಮಾತ್ರ ನೀಡುತ್ತಾರೆ. ಮಕ್ಕಳಾದ ನಿಮಗೆ ಆತ್ಮ ಅಭಿಮಾನಿಯಾಗುವಂತಹ ಶಿಕ್ಷಣ ಪರಮಾತ್ಮ ತಂದೆಯ ಮೂಲಕ ಒಮ್ಮೆ ಮಾತ್ರ ಪ್ರಾಪ್ತಿಯಾಗುತ್ತದೆ. ಇದು ಎಷ್ಟೊಂದು ಅದ್ಭುತವಾದ ಜ್ಞಾನ ಆಗಿದೆ. ಪರಮಾತ್ಮ ತಂದೆ ಅದ್ಭುತ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಜ್ಞಾನ ಕೂಡ ಅದ್ಭುತ ಆಗಿದೆ. ಇಂತಹ ಜ್ಞಾನದ ಮಾತನ್ನು ಎಂದೂ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಒಬ್ಬ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಆತ್ಮಕ್ಕೆ ಜ್ಞಾನವನ್ನು ನೀಡಿ. ಜ್ಞಾನದ ಮೂರನೇ ನೇತ್ರದ ಮೂಲಕ ಸೋದರರನ್ನೇ ನೋಡಬೇಕು. ಸೋದರರನ್ನೇ ನೋಡುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ಇದು ಬ್ರಾಹ್ಮಣರಾದ ನಿಮ್ಮ ಸರ್ವಶ್ರೇಷ್ಠ ಕುಲ ಆಗಿದೆ. ಈ ಸಮಯದಲ್ಲಿ ನಿಮ್ಮ ಜೀವನ ಅಮೂಲ್ಯ ಜೀವನ ಆಗಿದೆ. ಆದ್ದರಿಂದ ನಿಮ್ಮ ಈ ಶರೀರವನ್ನು ನೀವು ರಕ್ಷಣೆ ಮಾಡಿಕೊಳ್ಳಬೇಕು. ನೀವು ತಮೋ ಪ್ರಧಾನರಾಗಿರುವ ಕಾರಣ ನಿಮ್ಮ ಶರೀರದ ಆಯಸ್ಸು ಕೂಡ ಕಡಿಮೆ ಆಗಿಬಿಟ್ಟಿದೆ. ಈಗ ನೀವು ಎಷ್ಟು ಜಾಸ್ತಿ ಸಮಯ ಯೋಗದಲ್ಲಿ ಸ್ಥಿತ ಆಗುತ್ತೀರೋ ಅಷ್ಟು ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ. ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತಾ ಸತ್ಯಯುಗದಲ್ಲಿ 150 ವರ್ಷ ಆಯಸ್ಸುಳ್ಳವರಾಗುತ್ತೀರಾ. ಆದ್ದರಿಂದ ಈ ಶರೀರವನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು. ಇದು ಮಣ್ಣಿನ ಗೊಂಬೆ ಆಗಿದೆ. ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಈ ಶರೀರ ಸಮಾಪ್ತಿಯಾಗಬಹುದು ಎಂದು ತಿಳಿದುಕೊಳ್ಳಬೇಡಿ. ಈ ಶರೀರದಲ್ಲೇ ನೀವು ಜೀವಂತವಾಗಿ ಇರಬೇಕು. ಇದು ಅಮೂಲ್ಯವಾದ ಜೀವನ ಆಗಿದೆ. ಕೆಲವರು ಕಾಯಿಲೆ ಬಂದ ತಕ್ಷಣ ಶರೀರದಿಂದ ಸಾಕಾಗಿದೆ ಎಂದು ಹೇಳುತ್ತಾರೆ. ಶರೀರಕ್ಕೆ ಕಾಯಿಲೆ ಬಂದಾಗ ಈ ಶರೀರದಿಂದ ಸಾಕಾಗಿದೆ, ಈ ಶರೀರವನ್ನು ತ್ಯಾಗ ಮಾಡಬೇಕು ಎಂದು ಕೆಲವರು ಹೇಳುತ್ತಾರೆ. ಯಾರು ಶರೀರದಿಂದ ಸಾಕಾಗಿದೆ ಎಂದು ಹೇಳುತ್ತಾರೋ ಅಂತವರಿಗೆ ನೀವು ಹೇಳಬೇಕು, ಶಿವತಂದೆಯನ್ನು ನೆನಪು ಮಾಡಿ. ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಪಾಪ ನಾಶ ಆಗುತ್ತದೆ. ನೀವೀಗ ಈಶ್ವರನ ಸೇವೆಯನ್ನು ಕೂಡ ಮಾಡಬೇಕು. ನೀವು ಬದುಕಿದ್ದರೆ ಮಾತ್ರ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ. ನೀವು ಜೀವಂತವಾಗಿದ್ದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು. ನಾನೀಗ ಜೀವಂತವಾಗಿರಬೇಕು ಮತ್ತು ಶಿವತಂದೆಯನ್ನು ನೆನಪು ಮಾಡುತ್ತಿರಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ತಿಳುವಳಿಕೆಯಂತೂ ಬುದ್ಧಿಯಲ್ಲಿ ಇದೆ ತಾನೆ. ಆತ್ಮವೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ. ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವಯಂ ನೋಡಿಕೊಳ್ಳಿ. ನನ್ನ ಪುರುಷಾರ್ಥ ಉತ್ತಮ ಪುರುಷಾರ್ಥ ಆಗಿದೆಯೋ, ಮಧ್ಯಮ ಪುರುಷಾರ್ಥ ಆಗಿದೆಯೋ ಅಥವಾ ಕನಿಷ್ಠ ಪುರುಷಾರ್ಥ ಆಗಿದೆಯೋ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ. ನಾನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಯೋಗ್ಯ ಆಗಿದ್ದೇನಾ ಎಂದು ಸ್ವಯಂ ನೋಡಿಕೊಳ್ಳಿ. ನಾನು ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದೇನಾ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ. ಸೆಕೆಂಡ್ ಪಾಯಿಂಟ್, ಮೂರನೇ ನೇತ್ರದ ಮೂಲಕ ಸೋದರ ಆತ್ಮರನ್ನು ನೋಡಿ. ಎಲ್ಲರೂ ನನ್ನ ಸೋದರ ಆತ್ಮರಾಗಿದ್ದಾರೆ ಎಂದು ತಿಳಿದುಕೊಂಡು ಸೋದರ ಆತ್ಮರಿಗೆ ಜ್ಞಾನವನ್ನು ನೀಡಿ. ಅಂದರೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಂಡು ಎಲ್ಲಾ ಸೋದರ ಆತ್ಮರಿಗೆ ಜ್ಞಾನವನ್ನು ನೀಡಿ. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆಗ ಕರ್ಮೇಂದ್ರಿಯ ಚಂಚಲ ಆಗುವುದಿಲ್ಲ. ಇಂದಿನ ವರದಾನ ಆಗಿದೆ, ಬ್ರಹ್ಮ ತಂದೆಯ ಸಮಾನ ಮಹಾನ್ ತ್ಯಾಗದ ಮೂಲಕ ಮಹಾನ್ ಭಾಗ್ಯವನ್ನು ರೂಪಿಸಿಕೊಳ್ಳುವಂತಹ ಸೂಕ್ಷ್ಮ ದೇವತೆಗಳಿಂದ ವಿಶ್ವ ಮಹಾರಾಜ ಆಗಿ. ಸೂಕ್ಷ್ಮ ದೇವತೆಯಿಂದ ವಿಶ್ವದ ಮಹಾರಾಜ ಆಗುವಂತಹ ವರದಾನ ಯಾವ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ ಅಂದರೆ ಯಾರು ಬ್ರಹ್ಮ ತಂದೆಯ ಪ್ರತಿಯೊಂದು ಕರ್ಮ ಅನ್ನುವ ಹೆಜ್ಜೆಯ ಹಿಂದೆ ಹೆಜ್ಜೆಯನ್ನು ಇಡುತ್ತಾ, ಅಂದರೆ ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾರೋ ಅಂತವರಿಗೆ ಸೂಕ್ಷ್ಮ ದೇವತಾ ಸ್ವರೂಪದಿಂದ ವಿಶ್ವದ ಮಹಾರಾಜ ಆಗುವಂತಹ ವರದಾನ ಪ್ರಾಪ್ತಿಯಾಗುತ್ತದೆ. ಯಾರ ಮನಸ್ಸು, ಬುದ್ಧಿ, ಸಂಸ್ಕಾರ ಸದಾ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸಮರ್ಪಿತ ಆಗಿದೆಯೋ, ಹೇಗೆ ಬ್ರಹ್ಮ ತಂದೆ ಇದೇ ಮಹಾನ್ ತ್ಯಾಗದ ಮೂಲಕ ಮಹಾನ್ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಂಡರು, ಅಂದರೆ ನಂಬರ್ ಒನ್ ಸಂಪೂರ್ಣ ಸೂಕ್ಷ್ಮ ದೇವತೆಯಾಗಿ ನಂಬರ್ ಒನ್ ವಿಶ್ವದ ಮಹಾರಾಜ ಆದರು. ಅದೇ ರೀತಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವಂತಹ ಮಕ್ಕಳು ಕೂಡ ಮಹಾನ್ ತ್ಯಾಗಿಗಳು ಅಥವಾ ಸರ್ವಂಶ ತ್ಯಾಗಿಗಳಾಗಿರುತ್ತಾರೆ. ಸಂಸ್ಕಾರದಲ್ಲೂ ಕೂಡ ವಿಕಾರದ ಅಂಶವನ್ನು ಕೂಡ ಅವರು ತ್ಯಾಗ ಮಾಡಿರುತ್ತಾರೆ. ಇಂದಿನ ಶ್ಲೋಗನ್ ಆಗಿದೆ, ಎಲ್ಲಾ ಆಧಾರಗಳು ಸಮಾಪ್ತಿಯಾಗಿ ಆಗುತ್ತದೆ. ಆದ್ದರಿಂದ ಒಬ್ಬ ಪರಮಾತ್ಮ ತಂದೆಯನ್ನು ನಿಮ್ಮ ಆಧಾರವನ್ನಾಗಿ ಮಾಡಿಕೊಳ್ಳಿ. ಒಬ್ಬ ಪರಮಾತ್ಮ ತಂದೆ ಮಾತ್ರ ನಮಗೆ ಆಧಾರ ಆಗಿದ್ದಾರೆ, ಏಕೆಂದರೆ ಉಳಿದ ಎಲ್ಲಾ ಆಧಾರಗಳು ಅವಶ್ಯವಾಗಿ ಸಮಾಪ್ತಿಯಾಗುತ್ತದೆ. ಒಳ್ಳೆಯದು. ಅವ್ಯಕ್ತ ಮಾಸಾದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಿ ಈ ಸಂಪೂರ್ಣ ಪ್ರಕೃತಿಯನ್ನು ಪರಿವರ್ತನೆ ಮಾಡಬೇಕು. ತಮೋಗುಣಿ ಸಂಸ್ಕಾರ ಇರುವಂತಹ ಆತ್ಮರ ತಮೋಗುಣಿ ವೈಬ್ರೇಷನ್ ಅನ್ನು ಪರಿವರ್ತನೆ ಮಾಡಬೇಕು ಮತ್ತು ಸ್ವಯಂವನ್ನು ರಕ್ತದ ನದಿ ಹರಿಯುವಂತಹ ವಾತಾವರಣದ ವೈಬ್ರೇಷನ್ನಿಂದ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಮತ್ತು ಅನ್ಯ ಆತ್ಮರಿಗೆ ಸಹಯೋಗವನ್ನು ನೀಡಬೇಕು. ಈ ವಿಶಾಲ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಮನಸ್ಸಿನಲ್ಲಿ ಶುಭ ಭಾವನೆ ಮತ್ತು ಶುಭ ಕಾಮನೆ ಸಂಪನ್ನವಾಗಿರಬೇಕು. ಈ ವಿಶಾಲ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಶುಭ ಭಾವನೆಯಿಂದ ಮನಸ್ಸು ಸಂಪನ್ನ ಆಗಿರಬೇಕು ಮತ್ತು ಮನಸ್ಸು ಶಕ್ತಿಶಾಲಿ ಆಗಿರಬೇಕು. ಒಳ್ಳೆಯದು. ಓಂ ಶಾಂತಿ.